ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 4/3/2025 ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಯಾರು ಆದಿಯಿಂದ ಭಕ್ತಿಯನ್ನು ಮಾಡಿದ್ದಾರೋ ಅವರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಯಾರು ಆದಿಯಿಂದ ಭಕ್ತಿಯನ್ನು ಮಾಡಿದ್ದಾರೋ ನಿಮ್ಮಲ್ಲಿ ಅವರೇ ಬಹಳಷ್ಟು ಆಸಕ್ತಿಯಿಂದ ಜ್ಞಾನವನ್ನು ಕೇಳುತ್ತಾರೆ. ಯಾರು ಆದಿಯಿಂದ ಭಕ್ತಿಯನ್ನು ಮಾಡಿದ್ದಾರೋ ಅವರು ಸೂಚನೆಯಿಂದಲೇ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅಂದರೆ ಸನ್ನೆಯಿಂದಲೇ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಇಂದಿನ ಪ್ರಶ್ನೆಯಾಗಿದೆ, ನಾವು ದೇವಿ ದೇವತಾ ಮನೆತನದಲ್ಲಿ ಸಮೀಪದಲ್ಲಿ ಇರುವಂತಹ ಆತ್ಮರಾಗಿದ್ದೇವೋ ಅಥವಾ ದೇವತಾ ಮನೆತನದಲ್ಲಿ ದೂರದಲ್ಲಿ ಇರುವಂತಹ ಆತ್ಮರಾಗಿದ್ದೇವೋ ಅನ್ನುವ ಮಾತನ್ನು ಹೇಗೆ ಪರೀಕ್ಷೆ ಮಾಡಬಹುದು? ಉತ್ತರ, ಯಾರು ನಿಮ್ಮ ದೇವತಾ ಮನೆತನದ ಆತ್ಮರಾಗಿದ್ದಾರೋ ಅವರಿಗೆ ಈ ಜ್ಞಾನದ ಎಲ್ಲಾ ಮಾತನ್ನು ಕೇಳಿದಾಗ ಜ್ಞಾನದ ಮಾತು ನಾಟುತ್ತದೆ ಮತ್ತು ಜ್ಞಾನದ ಮಾತು ಸರಿಯಾದ ಮಾತಾಗಿದೆ ಎಂದು ಅವರಿಗೆ ಅನುಭವ ಆಗುತ್ತದೆ. ಜ್ಞಾನದ ಮಾತನ್ನು ಕೇಳಿ ಅವರು ಗೊಂದಲಕ್ಕೊಳಗಾಗುವುದಿಲ್ಲ. ಯಾರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೋ ಅವರೇ ಜಾಸ್ತಿ ಜ್ಞಾನವನ್ನು ಕೇಳಲು ಪ್ರಯತ್ನ ಪಡುತ್ತಾರೆ. ಅಂದಮೇಲೆ ಮಕ್ಕಳಾದ ನೀವು ನಾಡಿಯನ್ನು ನೋಡಿ ಸೇವೆಯನ್ನು ಮಾಡಬೇಕು. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಈಗ ಮಕ್ಕಳಿಗೆ ಅರ್ಥ ಆಗಿದೆ, ಪರಮಾತ್ಮ ತಂದೆ ಆತ್ಮಿಕ ತಂದೆ ಆಗಿದ್ದಾರೆ. ಆತ್ಮಿಕ ತಂದೆ ನಿರಾಕಾರ ತಂದೆ ಆಗಿದ್ದಾರೆ. ಆತ್ಮಿಕ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ಇಲ್ಲಿ ಕುಳಿತು ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಆತ್ಮರಾದ ನಾವು ಕೂಡ ನಿರಾಕಾರ ರೂಪದಲ್ಲಿ ಇದ್ದೇವೆ. ಈ ಶರೀರದ ಮೂಲಕ ಆತ್ಮರಾದ ನಾವು ಜ್ಞಾನವನ್ನು ಕೇಳುತ್ತಿದ್ದೇವೆ. ಅಂದಮೇಲೆ ಈಗ ಇಲ್ಲಿ ನಮ್ಮ ಜೊತೆಗೆ ಇಬ್ಬರು ತಂದೆಯರು ಒಟ್ಟಿಗೆ ಇದ್ದಾರೆ. ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ಇಬ್ಬರು ತಂದೆಯರಿದ್ದಾರೆ. ಮೂರನೇ ತಂದೆಯ ಬಗ್ಗೆ ಕೂಡ ನಿಮಗೆ ಗೊತ್ತಿದೆ. ಆದರೆ ಆ ಲೌಕಿಕ ತಂದೆಗಿಂತ ಈ ಬ್ರಹ್ಮ ತಂದೆ ಒಳ್ಳೆಯವರಾಗಿದ್ದಾರೆ. ಈ ಬ್ರಹ್ಮ ತಂದೆಗಿಂತ ಶಿವ ತಂದೆ ಒಳ್ಳೆಯವರಾಗಿದ್ದಾರೆ. ತಂದೆಯರಲ್ಲೂ ಕೂಡ ನಂಬರ್ ವಾರ್ ಇದ್ದಾರೆ ತಾನೆ? ಅಂದಮೇಲೆ ಲೌಕಿಕ ತಂದೆಯಿಂದ ಈಗ ನಮ್ಮ ಸಂಬಂಧ ದೂರ ಆಗುತ್ತದೆ ಮತ್ತು ಅಲೌಕಿಕ ಹಾಗೂ ಪಾರಲೌಕಿಕ ತಂದೆ ಆದಂತಹ ಶಿವ ತಂದೆ ಮತ್ತು ಬ್ರಹ್ಮ ತಂದೆಯ ಜೊತೆಗೆ ಸಂಬಂಧ ಜೋಡಣೆ ಆಗುತ್ತದೆ. ಮನುಷ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸಬೇಕು ಅನ್ನುವುದನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ನಿಮ್ಮ ಬಳಿ ಪ್ರದರ್ಶನ ಮತ್ತು ಮೇಳವನ್ನು ನೋಡಲು ಬಹಳಷ್ಟು ಜನ ಬರುತ್ತಾರೆ. ಮಕ್ಕಳಾದ ನಿಮಗೆ ಗೊತ್ತಿದೆ ಎಲ್ಲರೂ 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಅಂದಮೇಲೆ ಇವರು 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅಥವಾ 10 ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅಥವಾ 20 ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅನ್ನುವುದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು? ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಯಾರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೋ. ಯಾರು ಭಕ್ತಿಯ ಆದಿಯ ಸಮಯದಿಂದ ಹಿಡಿದು ಇಲ್ಲಿಯವರೆಗೂ ಭಕ್ತಿಯನ್ನು ಮಾಡಿದ್ದಾರೋ ಅಂಥವರಿಗೆ ಭಕ್ತಿಯ ಫಲ ಚೆನ್ನಾಗಿ ಸಿಗುತ್ತದೆ ಮತ್ತು ಅಂಥವರಿಗೆ ಭಕ್ತಿಯ ಫಲ ಬೇಗ ಸಿಗುತ್ತದೆ ಮತ್ತು ಆದಿಯಿಂದ ಭಕ್ತಿಯನ್ನು ಮಾಡಿರುವಂತವರಿಗೆ ಒಳ್ಳೆಯ ಭಕ್ತಿಯ ಫಲ ಸಿಗುತ್ತದೆ. ಒಂದು ವೇಳೆ ಕಡಿಮೆ ಭಕ್ತಿಯನ್ನು ಮಾಡಿದ್ದರೆ ಮತ್ತು ಲೇಟಾಗಿ ಭಕ್ತಿಯನ್ನು ಪ್ರಾರಂಭ ಮಾಡಿದ್ದರೆ ಅಂಥವರಿಗೆ ಫಲ ಕೂಡ ಕಡಿಮೆ ಸಿಗುತ್ತದೆ ಮತ್ತು ಫಲ ಕೂಡ ಲೇಟಾಗಿ ಸಿಗುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಸೇವೆಯನ್ನು ಮಾಡುವಂತಹ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನೀವೀಗ ಎಲ್ಲರಿಗೂ ತಿಳಿಸಬೇಕು, ನೀವು ಭಾರತದ ನಿವಾಸಿಗಳಾಗಿದ್ದೀರಾ. ಅಂದಮೇಲೆ ನೀವು ದೇವತೆಗಳಿಗೆ ಮಾನ್ಯತೆಯನ್ನು ನೀಡುತ್ತೀರೋ ಅಥವಾ ಇಲ್ಲವೋ ಎಂದು ನೀವೇ ಹೇಳಿ ಎಂದು ಎಲ್ಲರನ್ನೂ ಕೇಳಬೇಕು. ಭಾರತದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಯಾರು 84 ಜನ್ಮವನ್ನು ಪಡೆದುಕೊಳ್ಳುವಂತಹ ಆತ್ಮರಾಗಿದ್ದಾರೋ ಮತ್ತು ಯಾರು ಆದಿಯಿಂದ ಭಕ್ತಿಯನ್ನು ಮಾಡಿದ್ದಾರೋ ಅವರು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ. ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಅಂತಹ ಮಕ್ಕಳು ಆಸಕ್ತಿಯಿಂದ ಜ್ಞಾನವನ್ನು ಕೇಳಲು ಪ್ರಾರಂಭ ಮಾಡುತ್ತಾರೆ. ಕೆಲವರು ಸುಮ್ಮನೆ ಚಿತ್ರಗಳನ್ನು ನೋಡಿ ವಾಪಸ್ ಹೋಗಿಬಿಡುತ್ತಾರೆ. ಅವರು ಇಲ್ಲಿ ಯಾವ ಪ್ರಶ್ನೆಯನ್ನೂ ಕೇಳುವುದಿಲ್ಲ. ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದೇ ಇಲ್ಲ. ಅಂದಮೇಲೆ ಅಂಥವರನ್ನು ನೋಡಿ ತಿಳಿದುಕೊಳ್ಳಬೇಕು. ಈ ಸಮಯದವರೆಗೂ ಇವರು ನಮ್ಮ ದೇವತಾ ಧರ್ಮದ ಆತ್ಮರಾಗಿಲ್ಲ. ಮುಂದೆ ಹೋದಂತೆ ಇವರೂ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು. ಕೆಲವರಿಗೆ ಜ್ಞಾನವನ್ನು ತಿಳಿಸಿದಾಗ ಜ್ಞಾನವನ್ನು ಕೇಳಿ ಅವರು ತಕ್ಷಣ ತಲೆಯನ್ನು ಅಲುಗಾಡಿಸುತ್ತಾರೆ. ಅಂದರೆ ಜ್ಞಾನ ಸರಿಯಾಗಿದೆ ಎಂದು ಸ್ವೀಕಾರ ಮಾಡುತ್ತಾರೆ. ಅಂದಮೇಲೆ ಈ ಲೆಕ್ಕದಲ್ಲಿ ಅವರು ಅವಶ್ಯವಾಗಿ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ಸರಿಯಾದ ಮಾತಾಗಿದೆ. ನಾನು ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಎಂದು ನಾನು ಹೇಗೆ ಅರ್ಥ ಮಾಡಿಕೊಳ್ಳಲಿ ಎಂದು ಯಾರಾದರೂ ಕೇಳಿದರೆ ಅವರಿಗೆ ತಿಳಿಸಬೇಕು. ಒಳ್ಳೆಯದು, ನೀವು 84 ಜನ್ಮವನ್ನು ಪಡೆದುಕೊಳ್ಳದೇ ಇದ್ದರೆ 82 ಜನ್ಮವನ್ನಾದರೂ ಪಡೆದುಕೊಳ್ಳಬಹುದು. ದೇವತಾ ಧರ್ಮದಲ್ಲಂತೂ ನೀವು ಬರುತ್ತೀರಾ ತಾನೆ? ನೋಡಿ, ಮನುಷ್ಯರ ಬುದ್ಧಿಗೆ ಇಷ್ಟು ಜ್ಞಾನದ ಮಾತು ಕೂಡ ನಾಟುವುದಿಲ್ಲ, ಅಂದರೆ ಇಷ್ಟು ಸಣ್ಣ ಜ್ಞಾನದ ಮಾತು ಮನುಷ್ಯರಿಗೆ ಅರ್ಥ ಆಗುವುದಿಲ್ಲ. ಅಂದ ಮೇಲೆ ಅಂಥವರನ್ನು ನೋಡಿ, ನೀವು ತಿಳಿದುಕೊಳ್ಳಬೇಕು, ಇವರು 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ದೂರದಲ್ಲಿ ಇರುವಂತವರು ಕಡಿಮೆ ಜ್ಞಾನವನ್ನು ಕೇಳುತ್ತಾರೆ, ಅಂದರೆ ಸತ್ಯಯುಗದಲ್ಲಿ ರಾಜ್ಯ ಪರಿವಾರದಿಂದ ಯಾರು ದೂರದಲ್ಲಿ ಇರುತ್ತಾರೋ ಅಂಥವರು ಕಡಿಮೆ ಜ್ಞಾನವನ್ನು ಕೇಳುತ್ತಾರೆ. ಯಾರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೋ ಅವರು ಜಾಸ್ತಿ ಜ್ಞಾನವನ್ನು ಕೇಳಲು ಪ್ರಯತ್ನ ಪಡುತ್ತಾರೆ. ಯಾರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೋ ಜ್ಞಾನ ಅವರಿಗೆ ತಕ್ಷಣ ಅರ್ಥ ಆಗುತ್ತದೆ. ಕಡಿಮೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಅಂದರೆ ನೀವು ತಿಳಿದುಕೊಳ್ಳಬೇಕು, ಇವರು ಲೇಟಾಗಿ ಬರುವಂತವರಾಗಿದ್ದಾರೆ, ಅಂದರೆ ಇವರು ಸತ್ಯಯುಗದ ಆದಿಯಲ್ಲಿ ಬರುವುದಿಲ್ಲ, ಇವರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೆ. ಇವರು ಲೇಟಾಗಿ ಭಕ್ತಿಯನ್ನು ಆರಂಭ ಮಾಡಿರಬಹುದು. ಬಹಳಷ್ಟು ಭಕ್ತಿಯನ್ನು ಮಾಡುವಂತವರು ಸನ್ನೆಯ ಮೂಲಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಅಂದರೆ ಬಹಳಷ್ಟು ಭಕ್ತಿಯನ್ನು ಮಾಡುವಂತವರು ಸೂಚನೆಯ ಮೂಲಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ನಾಟಕದ ಚಕ್ರ ರಿಪೀಟ್ ಆಗುತ್ತಿರುತ್ತದೆ. ಎಲ್ಲಾ ಮಾತಿಗೂ ಭಕ್ತಿಯೇ ಆಧಾರ ಆಗಿದೆ. ಈ ಬ್ರಹ್ಮ ತಂದೆ ಎಲ್ಲರಿಗಿಂತ ನಂಬರ್ 1 ಭಕ್ತಿಯನ್ನು ಮಾಡಿದ್ದಾರೆ. ಕಡಿಮೆ ಭಕ್ತಿಯನ್ನು ಮಾಡಿದ್ದರೆ ಕಡಿಮೆ ಫಲ ಪ್ರಾಪ್ತಿಯಾಗುತ್ತದೆ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಮಂದ ಬುದ್ಧಿ ಉಳ್ಳಂತವರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಈ ಪ್ರದರ್ಶನಗಳು, ಮೇಳಗಳು ನಡೆಯುತ್ತಿರುತ್ತದೆ. ಎಲ್ಲಾ ಭಾಷೆಯಲ್ಲೂ ಪ್ರದರ್ಶನದ ಚಿತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ಇಡೀ ಜಗತ್ತಿನ ಜನರಿಗೆ ಜ್ಞಾನವನ್ನು ತಿಳಿಸಬೇಕು. ನೀವು ಸತ್ಯ ಸತ್ಯವಾದಂತಹ ಸಂದೇಶಿಗಳಾಗಿದ್ದೀರಾ, ನೀವು ಸತ್ಯ ಸತ್ಯವಾದಂತಹ ಮೆಸೆಂಜರ್ ಆಗಿದ್ದೀರಾ. ಜಗತ್ತಿನಲ್ಲಿರುವಂತಹ ಧರ್ಮಸ್ಥಾಪಕರು ಏನನ್ನೂ ಮಾಡುವುದಿಲ್ಲ. ಜಗತ್ತಿನಲ್ಲಿರುವಂತಹ ಧರ್ಮಸ್ಥಾಪಕರು ಗುರುಗಳೂ ಕೂಡ ಅಲ್ಲ. ಯಾರು ಸದ್ಗತಿಯನ್ನು ನೀಡುತ್ತಾರೋ ಅವರಿಗೆ ಗುರು ಎಂದು ಕರೆಯಲಾಗುತ್ತದೆ. ಆದರೆ ಜಗತ್ತಿನಲ್ಲಿರುವ ಯಾವ ಗುರುವು ಸದ್ಗತಿಯನ್ನು ನೀಡುವಂತಹ ಸದ್ಗತಿದಾತ ಆಗಲು ಸಾಧ್ಯ ಇಲ್ಲ. ಯಾವಾಗ ಆ ಧರ್ಮಸ್ಥಾಪಕರು ಅಥವಾ ಆ ಗುರುಗಳು ಈ ಸೃಷ್ಟಿಗೆ ಬರುತ್ತಾರೋ ಆ ಸಮಯದಲ್ಲಿ ಅವರ ಸಂಸ್ಥೆ ಇರುವುದಿಲ್ಲ. ಅಂದ ಮೇಲೆ ಅವರು ಯಾರಿಗೆ ಸದ್ಗತಿಯನ್ನು ನೀಡುತ್ತಾರೆ? ಗುರು ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾರು ಸದ್ಗತಿಯನ್ನು ನೀಡುತ್ತಾರೋ ಅವರಿಗೆ ಗುರು ಎಂದು ಕರೆಯಲಾಗುತ್ತದೆ. ದುಃಖದ ಜಗತ್ತಿನಿಂದ ಶಾಂತಿಯ ಜಗತ್ತಿಗೆ ಯಾರು ಕರೆದುಕೊಂಡು ಹೋಗುತ್ತಾರೋ ಅವರಿಗೆ ಗುರು ಎಂದು ಕರೆಯಲಾಗುತ್ತದೆ. ಯೇಸುಕ್ರಿಸ್ತ ಮುಂತಾದವರು ಗುರುಗಳಲ್ಲ, ಅವರು ಕೇವಲ ಧರ್ಮಸ್ಥಾಪಕರಾಗಿದ್ದಾರೆ. ಯೇಸುಕ್ರಿಸ್ತ, ಬುದ್ಧ ಮುಂತಾದವರಿಗೆ ಧರ್ಮಸ್ಥಾಪಕರು ಅನ್ನುವ ಪದವಿಯನ್ನು ಬಿಟ್ಟು ಬೇರೆ ಯಾವ ಪದವಿಯೂ ಇಲ್ಲ. ಧರ್ಮಸ್ಥಾಪಕರಿಗೂ ಕೂಡ ಧರ್ಮಸ್ಥಾಪಕರ ಪದವಿಯಂತೂ ಇದೆ. ಧರ್ಮಸ್ಥಾಪಕರ ಆತ್ಮ ಕೂಡ ಮೊದಲು ಸತೋ ಪ್ರಧಾನ ಆಗಿರುತ್ತದೆ, ನಂತರ ಅವರು ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತಾರೆ. ಅವರು ಕೇವಲ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನಂತರ ಯಾವಾಗ ಎಲ್ಲರೂ ತಮೋ ಪ್ರಧಾನ ಸ್ಥಿತಿಯನ್ನು ತಲುಪುತ್ತಾರೋ ಆಗ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡಿ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಆತ್ಮ ಪಾವನ ಆದ ನಂತರ ಆತ್ಮ ಈ ಪತಿತ ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ. ಪವಿತ್ರ ಆತ್ಮರು ಮುಕ್ತಿಧಾಮಕ್ಕೆ ಹೋಗುತ್ತಾರೆ. ನಂತರ ಪವಿತ್ರ ಆತ್ಮರು ಜೀವನ್ ಮುಕ್ತಿಯಲ್ಲಿ ಬರುತ್ತಾರೆ. ಪರಮಾತ್ಮ ತಂದೆ ಮುಕ್ತಿದಾತ ಆಗಿದ್ದಾರೆ, ಪರಮಾತ್ಮ ತಂದೆ ಮಾರ್ಗದರ್ಶಕ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಲಿಬ್ರೇಟರ್ ಮತ್ತು ಗೈಡ್ ಅನ್ನುವ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಒಂದು ವೇಳೆ ಮುಕ್ತಿದಾತ ಮತ್ತು ಮಾರ್ಗದರ್ಶಕ ಅನ್ನುವ ಶಬ್ದ ಅರ್ಥ ಆದರೆ ಆ ಪರಮಾತ್ಮ ತಂದೆಯ ಬಗ್ಗೆ ಕೂಡ ಅರ್ಥ ಆಗುತ್ತದೆ. ಸತ್ಯಯುಗದಲ್ಲಿ ಭಕ್ತಿ ಮಾರ್ಗ ಅನ್ನುವ ಶಬ್ದವೇ ಬಂದ್ ಆಗಿ ಬಿಡುತ್ತದೆ. ಈ ಎಲ್ಲಾ ಮಾತು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಎಲ್ಲಾ ಆತ್ಮರು ನಾಟಕದ ಅನುಸಾರ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿರುತ್ತಾರೆ. ಒಬ್ಬರೂ ಕೂಡ ಸದ್ಗತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಈಗ ನಿಮಗೆ ಇಲ್ಲಿ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಕಲ್ಪ ಕಲ್ಪದ ಕಲ್ಪದ ಸಂಗಮ ಯುಗದಲ್ಲಿ ಈ ಸೃಷ್ಟಿಗೆ ಬರುತ್ತೇನೆ. ಇದಕ್ಕೆ ಕಲ್ಯಾಣಕಾರಿ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ. ಬೇರೆ ಯಾವ ಯುಗಕ್ಕೂ ಕಲ್ಯಾಣಕಾರಿ ಯುಗ ಎಂದು ಕರೆಯುವುದಿಲ್ಲ. ಸತ್ಯುಗ ಮತ್ತು ತ್ರೇತಾಯುಗದ ಸಂಗಮದ ಮಹತ್ವ ಯಾರಿಗೂ ಗೊತ್ತಿಲ್ಲ. ಮೊದಲು ಸೂರ್ಯವಂಶಿಗಳು ಇದ್ದರು. ಸೂರ್ಯವಂಶಿಗಳ ಪಾತ್ರ ಮುಗಿದ ನಂತರ ಚಂದ್ರವಂಶಿಗಳ ರಾಜ್ಯ ನಡೆಯುತ್ತದೆ. ನಂತರ ಚಂದ್ರವಂಶಿಗಳೇ ವೈಶ್ಯವಂಶಿಗಳಾಗುತ್ತಾರೆ. ಯಾವಾಗ ಚಂದ್ರವಂಶಿಗಳು ವೈಶ್ಯವಂಶಿಗಳಾಗುತ್ತಾರೋ ಆಗ ಚಂದ್ರವಂಶ ಸಮಾಪ್ತಿಯಾಗುತ್ತದೆ. ವೈಶ್ಯವಂಶಿಗಳು ನಂತರ ಏನಾಗುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಚಿತ್ರಗಳು ಇದ್ದಿದ್ದರೆ ಎಲ್ಲರಿಗೂ ಅರ್ಥ ಆಗುತ್ತಿತ್ತು. ಸೂರ್ಯವಂಶಿಗಳು ನಮ್ಮೆಲ್ಲರಿಗಿಂತ ದೊಡ್ಡವರಾಗಿದ್ದಾರೆ, ಇವರು ಚಂದ್ರವಂಶಿಗಳಾಗಿದ್ದಾರೆ ಅನ್ನುವುದು ಚಿತ್ರವನ್ನು ನೋಡಿದಾಗ ಗೊತ್ತಾಗುತ್ತಿತ್ತು. ಅವರು ಮಹಾರಾಜ ಆಗಿದ್ದಾರೆ ಅಂದರೆ ಸೂರ್ಯವಂಶಿಗಳು ಮಹಾರಾಜ ಆಗಿದ್ದಾರೆ, ಚಂದ್ರವಂಶಿಗಳು ರಾಜ ಆಗಿದ್ದಾರೆ. ಇಂಥವರು ಬಹಳಷ್ಟು ಧನವಂತರಾಗಿದ್ದಾರೆ ಅಂದರೆ ವೈಶ್ಯವಂಶಿಗಳು ಬಹಳಷ್ಟು ಧನವಂತರಾಗಿದ್ದರು ಅಂದ ಮೇಲೆ ಪುನಃ ಅವರೆಲ್ಲರೂ ಫೇಲ್ ಆಗಿರಬೇಕು? ಈ ಎಲ್ಲಾ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ. ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಮುಕ್ತ ಮಾಡಿ ಅಂದರೆ ನಮಗೆ ಮುಕ್ತಿಯನ್ನು ನೀಡಿ, ಪರಮಾತ್ಮ ತಂದೆ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ನೀವು ಬಂದು ಸುಖವನ್ನು ನೀಡಿ ಎಂದು ಯಾರೂ ಪರಮಾತ್ಮ ತಂದೆಯನ್ನು ಕರೆಯುವುದಿಲ್ಲ, ಏಕೆಂದರೆ ಶಾಸ್ತ್ರದಲ್ಲಿ ಸುಖದ ಬಗ್ಗೆ ನಿಂದನೆಯನ್ನು ಮಾಡಿದ್ದಾರೆ. ಎಲ್ಲರೂ ಹೇಳುತ್ತಾರೆ ಮನಸ್ಸಿಗೆ ಶಾಂತಿಯನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುವುದು, ಮನಸ್ಸಿಗೆ ಶಾಂತಿ ಹೇಗೆ ಸಿಗಲು ಸಾಧ್ಯ ಎಂದು ಎಲ್ಲರೂ ಹೇಳುತ್ತಾರೆ. ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ, ನಿಮಗೆ ಸುಖ ಮತ್ತು ಶಾಂತಿ ಎರಡೂ ಪ್ರಾಪ್ತಿಯಾಗುತ್ತದೆ. ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಸುಖ ಇದೆ, ಎಲ್ಲಿ ಅಶಾಂತಿ ಇದೆಯೋ ಅಲ್ಲಿ ದುಃಖ ಇದೆ. ಸತ್ಯಯುಗದಲ್ಲಿ ಸುಖ ಮತ್ತು ಶಾಂತಿ ಇರುತ್ತದೆ, ಈ ಕಲಿಯುಗದಲ್ಲಿ ದುಃಖ ಮತ್ತು ಅಶಾಂತಿ ಇದೆ. ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ನಿಮ್ಮನ್ನು ಮಾಯಾ ರಾವಣ ಬಹಳಷ್ಟು ಕಲ್ಲು ಬುದ್ಧಿಯವರನ್ನಾಗಿ ಮಾಡಿದ್ದಾನೆ. ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೂ ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನನ್ನ ಪಾತ್ರ ಇದೆ, ಆ ಪಾತ್ರವನ್ನು ಈಗ ನಾನು ಅಭಿನಯ ಮಾಡುತ್ತಿದ್ದೇನೆ. ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಬಂದು ಭ್ರಷ್ಟಾಚಾರಿ ಪತಿತರಿಂದ ಶ್ರೇಷ್ಠಾಚಾರಿ ಪಾವನ ಆತ್ಮರನ್ನಾಗಿ ಮಾಡುತ್ತಾರೆ ಎಂದು. ರಾವಣನ ಮೂಲಕ ನೀವೆಲ್ಲರೂ ಭ್ರಷ್ಟಾಚಾರಿಗಳಾಗಿದ್ದೀರಾ. ಈಗ ಪರಮಾತ್ಮ ತಂದೆ ಬಂದು ಮನುಷ್ಯರಿಂದ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಅನ್ನುವ ಮಾತಿನ ಬಗ್ಗೆ ಏನು ಗಾಯನ ಇದೆ? ಆ ಶಬ್ದದ ಅರ್ಥವನ್ನು ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ. ಜಗತ್ತಿನಲ್ಲಿರುವಂತಹ ಅಕಾಲ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂತವರೂ ಕೂಡ ಅಕಾಲ ಸಿಂಹಾಸನ ಅಂದರೆ ಏನು ಅನ್ನುವ ಅರ್ಥವನ್ನು ತಿಳಿದುಕೊಂಡಿಲ್ಲ. ಪರಮಾತ್ಮ ತಂದೆ ನಿಮಗೆ ತಿಳಿಸಿದ್ದಾರೆ ಆತ್ಮರಾದ ನೀವೆಲ್ಲರೂ ಅಕಾಲ ಮೂರ್ತಿ ಆತ್ಮರಾಗಿದ್ದೀರಾ. ಆತ್ಮದ ಈ ಶರೀರ ಆತ್ಮಕ್ಕೆ ರಥ ಆಗಿದೆ. ಈ ಶರೀರದಲ್ಲಿ ಅಕಾಲ ಅನ್ನುವಂತಹ ಆತ್ಮ ಅಂದರೆ ಯಾರಿಗೆ ಎಂದೂ ಕಾಲ ಬರುವುದಿಲ್ಲವೋ, ಕಾಲ ಯಾರನ್ನು ಕಬಳಿಸುವುದಿಲ್ಲವೋ ಅಂತಹ ಆತ್ಮ ಈ ಶರೀರ ಅನ್ನುವ ರಥದಲ್ಲಿ ವಿರಾಜಮಾನ ಆಗಿದೆ. ಸತ್ಯಯುಗದಲ್ಲಿ ಕಾಲ ನಿಮ್ಮನ್ನು ಕಬಳಿಸುವುದಿಲ್ಲ, ಸತ್ಯಯುಗದಲ್ಲಿ ಎಂದೂ ಅಕಾಲ ಮೃತ್ಯು ಬರುವುದಿಲ್ಲ. ಸತ್ಯಯುಗ ಅಮರಲೋಕ ಆಗಿದೆ, ಈ ಕಲಿಯುಗ ಮೃತ್ಯುಲೋಕ ಆಗಿದೆ. ಅಮರಲೋಕ ಅಂದರೆ ಏನು, ಮೃತ್ಯುಲೋಕ ಅಂದರೆ ಏನು ಅನ್ನುವ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಬಹಳ ಸಹಜ ರೂಪದಲ್ಲಿ ತಿಳಿಸುತ್ತೇನೆ, ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನೀವು ಪಾವನ ಆತ್ಮರಾಗುತ್ತೀರಾ. ಸಾಧು ಸಂತರೂ ಕೂಡ ಹೇ ಪತಿತ ಪಾವನ ಎಂದು ಗಾಯನವನ್ನು ಮಾಡುತ್ತಾರೆ, ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ನೀವು ಎಲ್ಲಿಗಾದರೂ ಹೋಗಿ ಎಲ್ಲರೂ ಅವಶ್ಯವಾಗಿ ಪತಿತ ಪಾವನ ಪರಮಾತ್ಮ ತಂದೆ ಬನ್ನಿ ಎಂದು ಕರೆಯುತ್ತಾರೆ. ಸತ್ಯವನ್ನು ಎಂದೂ ಮುಚ್ಚಿಡಲು ಸಾಧ್ಯ ಇಲ್ಲ, ನಿಮಗೆ ಗೊತ್ತಿದೆ. ಈಗ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ನಮಗೆ ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದಾರೆ. ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಆಗ ನೀವು ಸತೋ ಪ್ರಧಾನ ಆತ್ಮರಾಗುತ್ತೀರಾ ಅನ್ನುವ ಮಾತನ್ನು ಮಕ್ಕಳಿಗೆ ತಿಳಿಸಿದ್ದರು. ನೀವೆಲ್ಲರೂ ಪ್ರಿಯತಮ ಆದಂತಹ ನನಗೆ ಪ್ರಿಯತಮೆಯರಾಗಿದ್ದೀರಾ. ಲೌಕಿಕ ಜಗತ್ತಿನಲ್ಲಿ ಯಾರೆಲ್ಲ ಪ್ರಿಯತಮ ಪ್ರಿಯತಮೆಯರಿದ್ದಾರೋ ಅವರು ಒಂದು ಜನ್ಮಕ್ಕೋಸ್ಕರ ಪರಸ್ಪರ ಪ್ರಿಯತಮ ಪ್ರಿಯತಮೆಯಾಗಿರುತ್ತಾರೆ. ನೀವು ಜನ್ಮ ಜನ್ಮಾಂತರದ ಪ್ರೇಮಿಕೆಯರಾಗಿದ್ದೀರಾ. ನೀವೆಲ್ಲರೂ ಹೇ ಪ್ರಭು ಎಂದು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ. ನಮ್ಮೆಲ್ಲರಿಗೂ ಫಲವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಎಲ್ಲಾ ಮಕ್ಕಳು ತಂದೆಯ ಸಮ್ಮುಖದಲ್ಲೇ ಫಲವನ್ನು ಬೇಡುತ್ತಾರೆ. ಆತ್ಮ ಯಾವಾಗ ದುಃಖಿ ಆಗುತ್ತದೆಯೋ ಆಗ ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ. ಸುಖ ಇದ್ದಾಗ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ದುಃಖ ಇದ್ದಾಗ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ, ನೀವು ಬಂದು ನಮಗೆ ಸದ್ಗತಿಯನ್ನು ನೀಡಿ ಎಂದು. ಎಲ್ಲರೂ ದುಃಖ ಇದ್ದಾಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಹೇಗೆ ಜಗತ್ತಿನಲ್ಲಿ ಗುರುಗಳ ಬಳಿ ಹೋಗಿ ನಮಗೆ ಮಗುವನ್ನು ನೀಡಿ ಎಂದು ಹೇಳುತ್ತಾರೆ, ಒಳ್ಳೆಯದು. ನಾಳೆ ಅವರಿಗೆ ಮಗು ಹುಟ್ಟಿದರೆ ಬಹಳಷ್ಟು ಖುಷಿ ಪಡುತ್ತಾರೆ. ಮಗು ಹುಟ್ಟದೇ ಇದ್ದರೆ ಈಶ್ವರನ ಇಚ್ಛೆ ಎಂದು ಹೇಳುತ್ತಾರೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಂದು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಒಂದು ವೇಳೆ ಅವರೂ ಕೂಡ ನಾಟಕ ಅನ್ನುವ ಶಬ್ದವನ್ನು ಹೇಳಿದರೆ ನಾಟಕದ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಗೊತ್ತಾಗಬೇಕಿತ್ತು. ನಿಮಗೆ ನಾಟಕದ ಬಗ್ಗೆ ಗೊತ್ತಿದೆ, ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ನಾಟಕದ ಬಗ್ಗೆ ಗೊತ್ತಿಲ್ಲ. ಬೇರೆ ಯಾವ ಶಾಸ್ತ್ರದಲ್ಲೂ ನಾಟಕದ ಜ್ಞಾನ ಇಲ್ಲ. ನಾಟಕ ಅಂದರೆ ನಾಟಕ ಆಗಿದೆ. ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಪ್ರತಿ 5,000 ವರ್ಷದ ನಂತರ ಈ ಸೃಷ್ಟಿಗೆ ಬರುತ್ತೇನೆ. ಈ 5,000 ವರ್ಷದ ನಾಟಕ ಚಕ್ರದಲ್ಲಿ 4 ಯುಗಗಳ ಆಯಸ್ಸು ಸಮಾನವಾಗಿರುತ್ತದೆ. ಸ್ವಸ್ತಿಕ್ನ ಚಿತ್ರಕ್ಕೆ ಮಹತ್ವ ಇದೆ ತಾನೆ? ವ್ಯಾಪಾರಿಗಳು ಲಾಭ ಮತ್ತು ನಷ್ಟದ ಲೆಕ್ಕವನ್ನು ಬರೆಯುವಾಗ ಮೊದಲು ಸ್ವಸ್ತಿಕ್ನ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಅದೇ ರೀತಿ ಇದು ಕೂಡ ಲೆಕ್ಕ ಆಗಿದೆ. ನಮಗೆ ಹೇಗೆ ಲಾಭ ಆಗುತ್ತದೆ, ನಂತರ ನಮಗೆ ಹೇಗೆ ನಷ್ಟ ಆಗುತ್ತದೆ. ನಷ್ಟ ಆಗುತ್ತಾ ಆಗುತ್ತಾ ಈಗ ನಮಗೆ ಸಂಪೂರ್ಣ ನಷ್ಟ ಆಗಿಬಿಟ್ಟಿದೆ. ಇದು ಸಂಪೂರ್ಣ ಸೋಲು ಮತ್ತು ಗೆಲುವಿನ ಆಟ ಆಗಿದೆ. ನಿಮ್ಮ ಬಳಿ ಹಣ ಇದೆ ಮತ್ತು ಆರೋಗ್ಯ ಇದೆ ಅಂದರೆ ನೀವು ಸುಖಿಗಳಾಗಿ ಇರುತ್ತೀರಾ? ಒಂದು ವೇಳೆ ಹಣ ಇದೆ ಆದರೆ ಆರೋಗ್ಯ ಇಲ್ಲ ಅಂದರೆ ಸುಖ ಇಲ್ಲ. ಈಗ ಪರಮಾತ್ಮ ತಂದೆಯಾದ ನಾನು ಆರೋಗ್ಯ ಮತ್ತು ಸಂಪತ್ತು ಎರಡನ್ನೂ ನಿಮಗೆ ನೀಡುತ್ತೇನೆ. ಪರಮಾತ್ಮ ತಂದೆ ಆರೋಗ್ಯ ಮತ್ತು ಸಂಪತ್ತು ಎರಡನ್ನೂ ಮಕ್ಕಳಿಗೆ ನೀಡುತ್ತಾರೆ. ಅಂದ ಮೇಲೆ ನಿಮ್ಮ ಜೀವನದಲ್ಲಿ ಖುಷಿ ಇದ್ದೇ ಇದೆ. ಯಾವಾಗ ಯಾರಾದರೂ ಶರೀರವನ್ನು ತ್ಯಾಗ ಮಾಡುತ್ತಾರೋ ಆಗ ಎಲ್ಲರೂ ತಮ್ಮ ಬಾಯಿಂದ ಹೇಳುತ್ತಾರೆ, ಇಂಥವರು ಸ್ವರ್ಗದ ನಿವಾಸಿಯಾದರು ಎಂದು. ಆದರೆ ಆಂತರ್ಯದಲ್ಲಿ ದುಃಖ ಪಡುತ್ತಿರುತ್ತಾರೆ. ಅವರು ಸ್ವರ್ಗಕ್ಕೆ ಹೋದರು ಅಂದ ಮೇಲೆ ನಿಮಗೆ ಇನ್ನೂ ಜಾಸ್ತಿ ಖುಷಿಯಾಗಬೇಕು. ಸ್ವರ್ಗಕ್ಕೆ ಹೋದಂತಹ ಆತ್ಮವನ್ನು ಪುನಃ ನೀವು ಏಕೆ ನರಕಕ್ಕೆ ಕರೆಸುತ್ತೀರಾ? ಯಾವ ಮಾತನ್ನು ಜನ ಅರ್ಥ ಮಾಡಿಕೊಂಡಿಲ್ಲ. ಈಗ ಪರಮಾತ್ಮ ತಂದೆ ಬಂದು ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಬೀಜ ಮತ್ತು ವೃಕ್ಷದ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಇಂತಹ ವೃಕ್ಷವನ್ನು ಜಗತ್ತಿನಲ್ಲಿ ಬೇರೆ ಯಾರು ಎಂದೂ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಬೇರೆ ಯಾರು ಇಂತಹ ವೃಕ್ಷವನ್ನು ಎಂದೂ ನಿರ್ಮಾಣ ಮಾಡಿಲ್ಲ. ಈ ಬ್ರಹ್ಮಾ ತಂದೆಗೆ ಅಂತಹ ಯಾವ ಗುರುಗಳೂ ಇರಲಿಲ್ಲ. ಒಂದು ವೇಳೆ ಬ್ರಹ್ಮಾ ತಂದೆಗೆ ಅಂತಹ ಯಾರಾದರೂ ಗುರುಗಳು ಇದ್ದಿದ್ದರೆ ಆ ಗುರುಗಳಿಗೆ ಇನ್ನೂ ಅನೇಕ ಜನ ಶಿಷ್ಯರು ಇರುತ್ತಿದ್ದರು. ಮನುಷ್ಯರು ತಿಳಿದುಕೊಂಡಿದ್ದಾರೆ, ಈ ಬ್ರಹ್ಮಾ ತಂದೆಗೆ ಯಾವುದೋ ಗುರು ಈ ಶಿಕ್ಷಣವನ್ನು ಕಲಿಸಿರಬೇಕು. ಅಥವಾ ಈ ರೀತಿ ಕೂಡ ಹೇಳುತ್ತಾರೆ, ಪರಮಾತ್ಮನ ಶಕ್ತಿ ಇವರಲ್ಲಿ ಪ್ರವೇಶವನ್ನು ಮಾಡುತ್ತದೆ ಎಂದು. ಅರೆ, ಪರಮಾತ್ಮನ ಶಕ್ತಿ ಹೇಗೆ ಪ್ರವೇಶವನ್ನು ಮಾಡಲು ಸಾಧ್ಯ? ಪಾಪ, ಜನರಿಗೆ ಯಾವ ಜ್ಞಾನದ ಮಾತು ಗೊತ್ತಿಲ್ಲ. ಪರಮಾತ್ಮ ತಂದೆ ಸ್ವಯಂ ಕುಳಿತು ತಿಳಿಸುತ್ತಾರೆ, ನಾನೇ ನಿಮಗೆ ತಿಳಿಸಿದ್ದೇನೆ. ನಾನು ಸಾಧಾರಣ ವೃದ್ಧ ಮಾನವನ ತನುವಿನಲ್ಲಿ ಬರುತ್ತೇನೆ. ಸಾಧಾರಣ ವೃದ್ಧ ಮಾನವನ ತನುವಿನಲ್ಲಿ ಬಂದು ನಾನು ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ. ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವಾಗ ಈ ಬ್ರಹ್ಮಾ ತಂದೆ ಕೂಡ ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ. ಅಂದ ಮೇಲೆ ನಮ್ಮೆಲ್ಲರ ಗಮನ ಮೇಲೆ ಪರಮಧಾಮದಲ್ಲಿರುವ ಪರಮಾತ್ಮ ತಂದೆಯ ಕಡೆ ಇದೆ. ಈ ಬ್ರಹ್ಮಾ ತಂದೆ ಕೂಡ ವಿದ್ಯಾರ್ಥಿಯಾಗಿದ್ದಾರೆ. ಈ ಬ್ರಹ್ಮಾ ತಂದೆ ಸ್ವಯಂನ ಬಗ್ಗೆ ಬೇರೆ ಯಾವ ಮಾತನ್ನು ಎಂದೂ ಹೇಳುವುದಿಲ್ಲ. ಪ್ರಜಾಪಿತ ಬ್ರಹ್ಮಾ ತಂದೆ ಕೂಡ ವಿದ್ಯಾರ್ಥಿಯಾಗಿದ್ದಾರೆ. ಬಲೆ, ಈ ಬ್ರಹ್ಮಾ ತಂದೆ ವಿನಾಶವನ್ನು ಸಾಕ್ಷಾತ್ಕಾರದಲ್ಲಿ ನೋಡಿದ್ದಾರೆ. ಆದರೆ ಬ್ರಹ್ಮಾ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಾಗ ಬ್ರಹ್ಮಾ ತಂದೆಗೂ ಕೂಡ ಏನೂ ಅರ್ಥ ಆಗಲಿಲ್ಲ. ನಿಧಾನ ನಿಧಾನವಾಗಿ ಜ್ಞಾನ ಅರ್ಥ ಆಗುತ್ತಾ ಹೋಯಿತು. ಹೇಗೆ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತಿದ್ದೀರೋ ಅದೇ ರೀತಿ ಬ್ರಹ್ಮಾ ತಂದೆ ಕೂಡ ನಿಧಾನವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡರು. ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವಾಗ ಮಧ್ಯದಲ್ಲಿ ಈ ಬ್ರಹ್ಮಾ ತಂದೆ ಕೂಡ ಜ್ಞಾನವನ್ನು ಕೇಳುತ್ತಾರೆ. ಈ ಬ್ರಹ್ಮಾ ತಂದೆ ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿರುತ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಾರೆ. ಬ್ರಹ್ಮ, ವಿಷ್ಣು, ಶಂಕರ ಸೂಕ್ಷ್ಮ ವತನದ ನಿವಾಸಿಗಳಾಗಿದ್ದಾರೆ. ಅಂದ ಮೇಲೆ ಬ್ರಹ್ಮ, ವಿಷ್ಣು, ಶಂಕರರ ಪಾತ್ರ ಏನಾಗಿದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಪ್ರತಿಯೊಂದು ಮಾತನ್ನು ತಮ್ಮಷ್ಟಕ್ಕೆ ತಾವೇ ತಿಳಿಸುತ್ತಾರೆ. ನೀವೀಗ ಯಾವುದೇ ಪ್ರಕಾರದ ಪ್ರಶ್ನೆಯನ್ನು ಕೇಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಮೇಲೆ ಪರಮಧಾಮದಲ್ಲಿ ಇದ್ದಾರೆ, ನಂತರ ಸೂಕ್ಷ್ಮ ವತನದಲ್ಲಿ ದೇವತೆಗಳು ಇದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮತ್ತು ದೇವತೆಗಳನ್ನು ಸೇರಿಸಲು ಹೇಗೆ ಸಾಧ್ಯ? ಪರಮಾತ್ಮ ತಂದೆ ಮತ್ತು ದೇವತೆಗಳು ಒಬ್ಬರೇ ಆಗಿದ್ದಾರೆ ಎಂದು ಹೇಗೆ ಹೇಳಲು ಸಾಧ್ಯ? ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಬಂದು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುವ ಕಾರಣ ಇವರಿಗೆ ಬಾಪ್ತಾದ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯೇ ಬೇರೆ ಆಗಿದ್ದಾರೆ, ಈ ಬ್ರಹ್ಮ ತಂದೆಯೇ ಬೇರೆ ಆಗಿದ್ದಾರೆ. ಪರಮಾತ್ಮ ಶಿವ ತಂದೆ ನಮ್ಮೆಲ್ಲರಿಗೂ ತಂದೆ ಆಗಿದ್ದಾರೆ. ಈ ಬ್ರಹ್ಮ ತಂದೆ ನಮ್ಮೆಲ್ಲರಿಗೂ ದೊಡ್ಡ ಸಹೋದರ ಆಗಿದ್ದಾರೆ. ಆಸ್ತಿ ಶಿವತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ. ಈ ಬ್ರಹ್ಮನ ತನುವಿನ ಮೂಲಕ ಶಿವತಂದೆಯ ಆಸ್ತಿ ನಮಗೆ ಪ್ರಾಪ್ತಿಯಾಗುತ್ತದೆ. ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ, ಬ್ರಾಹ್ಮಣರಾದ ನೀವು ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಪರಮಾತ್ಮ ತಂದೆ ನಾಟಕದ ಪ್ಲಾನ್ನ ಅನುಸಾರ ನಿಮ್ಮೆಲ್ಲರನ್ನು ದತ್ತು ತೆಗೆದುಕೊಂಡಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಬ್ರಹ್ಮ ತಂದೆ ನಂಬರ್ ಒನ್ ಭಕ್ತ ಆಗಿದ್ದಾರೆ. ಈ ಬ್ರಹ್ಮ ತಂದೆ 84 ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಶ್ಯಾಮ ಇರುವಂತಹ ಬ್ರಹ್ಮ ತಂದೆ ಸುಂದರ ಆಗುತ್ತಾರೆ. ಶ್ಯಾಮ ಮತ್ತು ಸುಂದರ ಅನ್ನುವ ಶಬ್ದವನ್ನು ಈ ಬ್ರಹ್ಮ ತಂದೆಗೆ ಹೇಳಲಾಗುತ್ತದೆ. ಶ್ರೀಕೃಷ್ಣ ಸತ್ಯಯುಗದಲ್ಲಿ ಸುಂದರ ಆಗಿದ್ದರು. ಕಲಿಯುಗದಲ್ಲಿ ಶ್ರೀಕೃಷ್ಣನ ಆತ್ಮ ಕಪ್ಪಾಗಿದೆ. ಕಲಿಯುಗದಲ್ಲಿ ಶ್ರೀಕೃಷ್ಣನ ಆತ್ಮ ಪತಿತ ಆಗಿದೆ. ಪುನಃ ಈಗ ಕೃಷ್ಣನ ಆತ್ಮ ಪಾವನ ಆಗುತ್ತದೆ ಅಂದ ಮೇಲೆ ನೀವೀಗ ಹೇಗೆ ಪಾವನ ಆಗುತ್ತೀರಾ? ಇದು ಕಬ್ಬಿಣದ ಯುಗ ಆಗಿದೆ, ಸತ್ಯಯುಗ ಚಿನ್ನದ ಯುಗ ಆಗಿದೆ. ಏಣಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾರೆಲ್ಲ ಈ ಸೃಷ್ಟಿಗೆ ಲೇಟಾಗಿ ಬರುತ್ತಾರೋ ಅವರು 84 ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಅಂದ ಮೇಲೆ ಲೇಟಾಗಿ ಬರುವಂತವರು ಅವಶ್ಯವಾಗಿ ಕಡಿಮೆ ಜನ್ಮವನ್ನು ಪಡೆದುಕೊಂಡಿರಬೇಕು ಅಂದ ಮೇಲೆ ಪುನಃ ಅವರನ್ನು ಏಣಿಯ ಚಿತ್ರದಲ್ಲಿ ಹೇಗೆ ತೋರಿಸಲು ಸಾಧ್ಯ? ಎಲ್ಲರಿಗಿಂತ ಹೆಚ್ಚು ಜನ್ಮವನ್ನು ಯಾರು ಪಡೆದುಕೊಳ್ಳುತ್ತಾರೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಎಲ್ಲರಿಗಿಂತ ಕಡಿಮೆ ಜನ್ಮವನ್ನು ಯಾರು ಪಡೆದುಕೊಳ್ಳುತ್ತಾರೆ ಅನ್ನುವ ಮಾತನ್ನು ಕೂಡ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಇದು ಜ್ಞಾನ ಆಗಿದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಪರಮಾತ್ಮ ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಋಷಿ ಮುನಿಗಳು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ. ಸ್ವಯಂನ ಆತ್ಮದ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ಪುನಃ ಪರಮಾತ್ಮ ತಂದೆಯ ಬಗ್ಗೆ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಕೇವಲ ಬಾಯಿ ಮಾತಿಗೆ ಆತ್ಮ ಅಂದರೆ ಏನು ಎಂದು ಎಲ್ಲರೂ ಹೇಳುತ್ತಾರೆ, ಆದರೆ ಆತ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ, ಆತ್ಮ ಅವಿನಾಶಿಯಾಗಿದೆ. ಅವಿನಾಶಿ ಆತ್ಮದಲ್ಲಿ 84 ಜನ್ಮದ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ. ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ? ಯಾರು ಚೆನ್ನಾಗಿ ಜ್ಞಾನವನ್ನು ಕೇಳುತ್ತಾರೋ ಮತ್ತು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅಂಥವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರು ಅದೃಷ್ಟವಂತರಾಗಿದ್ದಾರೆ ಎಂದು. ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗದೇ ಇದ್ದರೆ ಇವರು ಲೇಟಾಗಿ ಬರುವಂತಹ ಆತ್ಮರಾಗಿದ್ದಾರೆ ಎಂದು ತಿಳಿದುಕೊಳ್ಳಲಾಗುತ್ತದೆ. ಜ್ಞಾನವನ್ನು ತಿಳಿಸುವಂತಹ ಸಮಯದಲ್ಲಿ ನಾಡಿಯನ್ನು ನೋಡಬೇಕು. ಜ್ಞಾನವನ್ನು ತಿಳಿಸುವಂತಹ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ. ಇದು ನಿಮ್ಮ ಶಿಕ್ಷಣ ಆಗಿದೆ. ಈಗ ರಾಜ್ಯದಾನಿ ಸ್ಥಾಪನೆ ಆಗುತ್ತಾ ಇದೆ. ಕೆಲವರು ಸರ್ವಶ್ರೇಷ್ಠ ರಾಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ, ಕೆಲವರು ಪ್ರಜೆಗಳಲ್ಲೂ ನೌಕರ ಚಾಕರರಾಗುತ್ತಾರೆ. ಇನ್ನು ಇದಂತೂ ಸತ್ಯ ಆಗಿದೆ, ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ. ಸತ್ಯಯುಗದಲ್ಲಿ ಪ್ರಜೆಗಳಿಗೂ ನೌಕರ ಚಾಕರರಿಗೂ ರಾಜರಿಗೂ ಯಾರಿಗೂ ಕೂಡ ದುಃಖ ಇರುವುದಿಲ್ಲ. ಸತ್ಯಯುಗದಲ್ಲಿ ಯಾರ ಜೀವನದಲ್ಲೂ ದುಃಖ ಇರುವುದಿಲ್ಲ. ಸತ್ಯಯುಗಕ್ಕೆ ಸುಖಧಾಮ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಆ ಸ್ವರ್ಗ ಮೊದಲು ಇದ್ದು ಹೋಗಿದೆ, ಆದ್ದರಿಂದ ಎಲ್ಲರೂ ಸ್ವರ್ಗವನ್ನು ನೆನಪು ಮಾಡುತ್ತಾರೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಸ್ವರ್ಗ ಮೇಲೆ ಎಲ್ಲೋ ಛತ್ನಲ್ಲಿ ಇದೆ ಎಂದು. ನಿಮ್ಮ ಸಂಪೂರ್ಣ ನೆನಪಾರ್ಥ ದಿಲ್ವಾಡ ಮಂದಿರದಲ್ಲಿ ಇದೆ. ಆದಿದೇವ ಮತ್ತು ಆದಿದೇವಿ ಮತ್ತು ಮಕ್ಕಳಾದ ನೀವು ಕೆಳಗಡೆ ಕುಳಿತು ತಪಸ್ಸನ್ನು ಮಾಡುತ್ತಿದ್ದೀರಾ. ಮೇಲೆ ರಾಜ್ಯದ ಚಿತ್ರ ಇದೆ. ದಿಲ್ವಾಡ ಮಂದಿರದಲ್ಲಿ ಛತ್ನ ಮೇಲೆ ರಾಜ್ಯವನ್ನು ತೋರಿಸಿದ್ದಾರೆ. ಮನುಷ್ಯರು ಯಾವಾಗ ದಿಲ್ವಾಡ ಮಂದಿರವನ್ನು ದರ್ಶನ ಮಾಡುತ್ತಾರೋ ಆಗ ಅವರು ಅಲ್ಲಿ ಹಣವನ್ನು ಇಡುತ್ತಾರೆ. ಯಾವ ಜ್ಞಾನದ ಮಾತನ್ನು ಜನ ಅರ್ಥ ಮಾಡಿಕೊಂಡಿಲ್ಲ. ಈಗ ಮಕ್ಕಳಾದ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ. ಎಲ್ಲದಕ್ಕಿಂತ ಮೊದಲು ನೀವು ಪರಮಾತ್ಮ ತಂದೆಯ ಜೀವನದ ಕಥೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ಜೀವನದ ಕಥೆ ಅರ್ಥ ಆದ ಮೇಲೆ ನಮಗೆ ಇನ್ನೇನು ಬೇಕು? ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡ ತಕ್ಷಣ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುವ ಮಾತಿನಲ್ಲೇ ಸಂಪೂರ್ಣ ಜ್ಞಾನ ಅರ್ಥ ಆಗುವಂತಹ ಮಾತು ಸಮಾವೇಶ ಆಗಿದೆ. ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡರೆ ಎಲ್ಲವೂ ಕೂಡ ಅರ್ಥ ಆಗುತ್ತದೆ. ಮತ್ತು ಖುಷಿ ಕೂಡ ಈಗ ಮಕ್ಕಳಿಗೆ ಇರಬೇಕು. ಈಗ ಮಕ್ಕಳಾದ ನಿಮಗೆ ಬಹಳಷ್ಟು ಖುಷಿ ಇರಬೇಕು. ನಿಮಗೆ ಗೊತ್ತಿದೆ, ಈಗ ನಾವು ಸತ್ಯಯುಗಕ್ಕೆ ಹೋಗಿ ಚಿನ್ನದ ಮಹಲನ್ನು ನಿರ್ಮಾಣ ಮಾಡುತ್ತೇವೆ. ಸತ್ಯಯುಗದಲ್ಲಿ ನಾವು ರಾಜ್ಯವನ್ನು ಆಳುತ್ತೇವೆ. ಯಾರು ಸೇವಾದಾರಿ ಮಕ್ಕಳಾಗಿದ್ದಾರೋ ಅವರ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇರುತ್ತದೆ. ಈ ಆತ್ಮಿಕ ಜ್ಞಾನವನ್ನು ಆತ್ಮಿಕ ತಂದೆ ನಮಗೆ ನೀಡುತ್ತಾರೆ ಅನ್ನುವ ಸ್ಮೃತಿ ಸೇವಾದಾರಿ ಮಕ್ಕಳಿಗೆ ಇರುತ್ತದೆ. ಆತ್ಮಿಕ ತಂದೆ ಎಂದು ಕರೆಯಲಾಗುತ್ತದೆ. ಆತ್ಮರ ತಂದೆಗೆ ಆತ್ಮಿಕ ತಂದೆ ಎಂದು ಕರೆಯುತ್ತೇವೆ. ಆತ್ಮಿಕ ತಂದೆ ಸದ್ಗತಿದಾತ ಆಗಿದ್ದಾರೆ. ಆತ್ಮಿಕ ತಂದೆ ಸುಖ ಮತ್ತು ಶಾಂತಿಯ ಆಸ್ತಿಯನ್ನು ನೀಡುತ್ತಾರೆ. ನೀವೀಗ ಈ ಏಣಿಯ ಚಿತ್ರದ ಬಗ್ಗೆ ಎಲ್ಲರಿಗೂ ತಿಳಿಸಬಹುದು. ಈ ಏಣಿ ಭಾರತದ ನಿವಾಸಿಗಳಿಗೋಸ್ಕರ ಇದೆ ಅನ್ನುವ ಮಾತನ್ನು ನೀವು ಎಲ್ಲರಿಗೂ ತಿಳಿಸಬಹುದು. ಭಾರತದ ನಿವಾಸಿಗಳಲ್ಲೂ ಯಾರು 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅವರಿಗೋಸ್ಕರ ಈ ಏಣಿಯ ಚಿತ್ರ ಇದೆ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು. ಅನ್ಯ ಧರ್ಮದ ಆತ್ಮರಾದ ನೀವು ಈ ಸೃಷ್ಟಿಯ ಮಧ್ಯದ ಸಮಯದಲ್ಲಿ ಬರುತ್ತೀರಾ. ಅಂದ ಮೇಲೆ ನೀವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ? ಎಲ್ಲರಿಗಿಂತ ಜಾಸ್ತಿ ಜನ್ಮವನ್ನು ನಾವು ಪಡೆದುಕೊಳ್ಳುತ್ತೇವೆ. ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಮುಖ್ಯ ಮಾತು ಅಂದರೆ ಪತಿತರಿಂದ ಪಾವನ ಆಗುವಂತಹ ಮಾತಾಗಿದೆ. ಪತಿತರಿಂದ ಪಾವನ ಆತ್ಮರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ನಾವು ಪಾವನ ಆತ್ಮರಾಗುತ್ತೇವೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಒಂದು ವೇಳೆ ಪುನಃ ಪತಿತರಾದರೆ ಅಂಥವರ ಮೂಳೆ ಮೂಳೆ ಕೂಡ ಪುಡಿ ಪುಡಿ ಆಗಿಬಿಡುತ್ತದೆ. ಏಕೆಂದರೆ ಅವರು 5 ಅಂತಸ್ತಿನಿಂದ ಕೆಳಗಡೆ ಬೀಳುತ್ತಾರೆ. 5ನೇ ಅಂತಸ್ತಿನಿಂದ ಅವರು ಕೆಳಗಡೆ ಬೀಳುತ್ತಾರೆ. ಅವರ ಬುದ್ಧಿ ಸಂಪೂರ್ಣ ಕೊಳಕಾಗಿ ಬಿಡುತ್ತದೆ. ಅವರ ಮನಸ್ಸು ಆಂತರ್ಯದಲ್ಲೇ ಅವರನ್ನು ತಿನ್ನುತ್ತಿರುತ್ತದೆ. ಬಾಯಿಂದ ಯಾವ ಜ್ಞಾನದ ಶಬ್ದವೂ ಬರುವುದಿಲ್ಲ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಈ ನಾಟಕವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಮಾಯೆಯ ಬಂಧನದಿಂದ ಮುಕ್ತ ಆಗಬೇಕು. ಸ್ವಯಂ ಅಕಾಲ ಮೂರ್ತಿ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪಾವನ ಆತ್ಮರಾಗಬೇಕು. ಸೆಕೆಂಡ್ ಪಾಯಿಂಟ್, ಸತ್ಯ ಸತ್ಯ ಸಂದೇಶಿಗಳಾಗಿ ಸತ್ಯ ಸತ್ಯ ಮೆಸೆಂಜರ್ ಆಗಿ ಎಲ್ಲರಿಗೂ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗದ ಬಗ್ಗೆ ತಿಳಿಸಬೇಕು. ಈ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಸರ್ವ ಆತ್ಮರ ಕಲ್ಯಾಣವನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ. ಪರಮಾತ್ಮ ತಂದೆಯ ಸ್ಮೃತಿ ಮತ್ತು ಸೇವೆಯ ಸ್ಮೃತಿಯ ಮೂಲಕ ಏಕರಸ ಸ್ಥಿತಿಯ ಅನುಭವವನ್ನು ಮಾಡುವಂತಹ ಸರ್ವ ಆಕರ್ಷಣೆಯಿಂದ ಮುಕ್ತರಾಗಿ ಹೇಗೆ ಸೇವಕರಿಗೆ ಸದಾ ಸೇವೆ ಮತ್ತು ಮಾಸ್ಟರ್ನ ನೆನಪಿರುತ್ತದೆ, ಅದೇ ರೀತಿ ವಿಶ್ವ ಸೇವಕರಾದಂತಹ ಸೇವಾದಾರಿ ಮಕ್ಕಳಿಗೆ, ಸತ್ಯ ಸೇವಾದಾರಿ ಮಕ್ಕಳಿಗೆ ಪರಮಾತ್ಮ ತಂದೆ ಮತ್ತು ಸೇವೆಯನ್ನು ಬಿಟ್ಟು ಬೇರೆ ಯಾವ ಮಾತಿನ ನೆನಪೂ ಇರುವುದಿಲ್ಲ. ಪರಮಾತ್ಮ ತಂದೆಯ ಸ್ಮೃತಿ ಮತ್ತು ಸೇವೆಯ ಸ್ಮೃತಿಯನ್ನು ಬಿಟ್ಟು ಬೇರೆ ಯಾವ ಮಾತು ಅವರಿಗೆ ನೆನಪಿಗೆ ಬರುವುದಿಲ್ಲ. ತಂದೆ ಮತ್ತು ಸೇವೆಯ ಸ್ಮೃತಿ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಅನುಭವವನ್ನು ಮಾಡಿಸುತ್ತದೆ. ಏಕರಸ ಸ್ಥಿತಿಯ ಮೂಲಕ ಒಬ್ಬ ತಂದೆಯ ರಸವನ್ನು ಬಿಟ್ಟು ಉಳಿದ ಎಲ್ಲಾ ರಸಗಳು ನೀರಸ ಎಂದು ಅನುಭವ ಆಗುತ್ತದೆ. ಒಬ್ಬ ತಂದೆಯಲ್ಲಿ ಸರ್ವರಸದ ಅನುಭವ ಆಗುವ ಕಾರಣ ಯಾವುದೇ ಪ್ರಕಾರದ ಆಕರ್ಷಣೆ ನಮ್ಮನ್ನು ಆಕರ್ಷಿಸಲು ಸಾಧ್ಯ ಇಲ್ಲ. ಒಬ್ಬ ತಂದೆಯ ರಸದ ಅನುಭವ ಆಗುವ ಕಾರಣ ನಾವು ಎಲ್ಲೂ ಆಕರ್ಷಿತರಾಗಲು ಸಾಧ್ಯ ಇಲ್ಲ. ಈ ಏಕರಸ ಸ್ಥಿತಿಯ ತೀವ್ರ ಪುರುಷಾರ್ಥವೇ ಸರ್ವ ಆಕರ್ಷಣೆಯಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತದೆ. ಇದೇ ಶ್ರೇಷ್ಠ ಗುರಿಯಾಗಿದೆ. ಇಂದಿನ ಶ್ಲೋಗನ್ ಆಗಿದೆ, ಸೂಕ್ಷ್ಮ ಪರಿಸ್ಥಿತಿಗಳು ಅನ್ನುವ ಪೇಪರ್ನಲ್ಲಿ ಪಾಸ್ ಆಗಬೇಕು ಅಂದರೆ ನಿಮ್ಮ ಸ್ವಭಾವವನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ. ಒಳ್ಳೆಯದು, ಅವ್ಯಕ್ತ ಸೂಚನೆಯಾಗಿದೆ. ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಯಾವಾಗ ಯಾವುದಾದರೂ ಅಸತ್ಯ ಮಾತನ್ನು ನೋಡುತ್ತೀರೋ ಅಥವಾ ಅಸತ್ಯ ಮಾತನ್ನು ಕೇಳುತ್ತೀರೋ ಆಗ ಅಸತ್ಯದ ವಾತಾವರಣವನ್ನು ಹರಡಬೇಡಿ. ಅಸತ್ಯ ಮಾತನ್ನು ನೋಡಿದಾಗ, ಅಸತ್ಯ ಮಾತನ್ನು ಕೇಳಿದಾಗ ವಾತಾವರಣದಲ್ಲಿ ಅಸತ್ಯವನ್ನು ಹರಡಬಾರದು. ಕೆಲವರು ಹೇಳುತ್ತಾರೆ ಇದು ಪಾಪದ ಕಾರ್ಯ ಆಗಿದೆ ಎಂದು. ಪಾಪದ ಕರ್ಮವನ್ನು ಎಂದೂ ನೋಡುವುದಿಲ್ಲ. ಪಾಪದ ಕರ್ಮವನ್ನು ನೋಡುವುದಿಲ್ಲ ಅಂದ ಮೇಲೆ ಪಾಪದ ಮಾತಿನ ಬಗ್ಗೆ ವಾತಾವರಣದಲ್ಲಿ ಅಸತ್ಯ ಮಾತನ್ನು ಹರಡುವುದು ಇದೂ ಕೂಡ ಪಾಪ ಆಗಿದೆ. ವಾತಾವರಣದಲ್ಲಿ ಅಸತ್ಯ ಮಾತನ್ನು ಹರಡುವುದೂ ಕೂಡ ಪಾಪ ಆಗಿದೆ. ನಿಮ್ಮ ಲೌಕಿಕ ಪರಿವಾರದಲ್ಲಿ ಒಂದು ವೇಳೆ ಇಂತಹ ಅಸತ್ಯ ಮಾತನ್ನು ನೀವು ನೋಡಿದರೆ, ಅಸತ್ಯ ಮಾತನ್ನು ನೀವು ಕೇಳಿದರೆ, ನಿಮ್ಮ ಪರಿವಾರದವರ ಅಸತ್ಯದ ಮಾತನ್ನು ನೀವು ವಾತಾವರಣದಲ್ಲಿ ಹರಡುವುದಿಲ್ಲ. ಕಿವಿಗಳ ಮೂಲಕ ಆ ಮಾತನ್ನು ಕೇಳಿಸಿಕೊಳ್ಳುತ್ತೀರಾ ಮತ್ತು ನಿಮ್ಮ ಪರಿವಾರದವರ ಮಾತನ್ನು ಕಿವಿಯಿಂದ ಕೇಳಿಸಿಕೊಂಡು ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಂಡು ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಳ್ಳುತ್ತೀರಾ? ಒಂದು ವೇಳೆ ಯಾವುದಾದರೂ ವ್ಯರ್ಥ ಮಾತನ್ನು ನೀವು ಹರಡುತ್ತಿದ್ದರೆ ಆ ಸಣ್ಣ ಸಣ್ಣ ವ್ಯರ್ಥ ಮಾತಿನ ಪಾಪ ಹಾರುವ ಕಲೆಯ ಅನುಭವವನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಆದ್ದರಿಂದ ಕರ್ಮದ ಈ ಗುಹ್ಯಗತಿಯನ್ನು ಅರ್ಥ ಮಾಡಿಕೊಂಡು ಯಥಾರ್ಥ ರೂಪದಲ್ಲಿ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.